ಕಾನ್ಸೆಪ್ಟೇ ಇಲ್ಲ ಜನಗಳಲ್ಲಿ. ಹಿಂದಿನ ಕಾಲಕ್ಕೆ ಮನೆ ಮನೆಯಲ್ಲಿ ಗೋವುಗಳಿರ್ತಿದ್ವು, ಮನೆ ಮನೆಯಲ್ಲಿ ಗೋವುಗಳಿಲ್ಲ ಈಗ. ಕೊನೆಗೆ ಗೋವುಗಳಿರುತ್ತೆ, ಗೋವುಗಳಲ್ಲೂ ಇಲ್ಲ, ಡೈರಿಯಿಂದ ಹಾಲು ಬರುತ್ತೆ, ಕೊನೆಗೆ ಆಕಳಿಂದ ಹಾಲು ಬರುತ್ತೆ ಯಾರಿಗೆ ಗೊತ್ತಾಗೋದಿಲ್ಲ, ಬಾಟ್ಲಿಂದ ಹಾಲು ಬರುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಕೊನೆ ಜನಕ್ಕೆ ಅಷ್ಟರ ಮಟ್ಟಿಗೆ ದಾರಿ ತಪ್ಪಿ ಹೋಗಿದ್ದಾರೆ. ಹಿಂದಿನ ಕಾಲಕ್ಕೆ ರಾಜ ಸರ್ಕಾರ ಹೇಗೆ ಹಾದಿರಿ ವ್ಯವಸ್ಥೆ ಅಂತ ಅನ್ಕೋತಾರಲ್ಲ, ಪ್ರತಿಯೊಬ್ಬರು ಕೂಡ ಅವನ್ನ ಪ್ರತಿಯೊಬ್ಬ ರಾಜರು ಕೂಡ ಗೋವುಗಳ ಸಂರಕ್ಷಣೆ ಮಾಡಬೇಕಾಗಿ ನೋಡ್ಲಿಕ್ಕೋಸ್ಕರ ಜನ ಇರ್ತಿದ್ರಲ್ಲ, ಅವ್ರನ್ನೆಲ್ಲ ಕಾಲಕಾಲಕ್ಕೆ ಇನ್ಸ್ಪೆಕ್ಟ್ ಮಾಡ್ತಿದ್ರು. ಅದು ಘೋಷಯಾತ್ರೆ ಅಂತ, ಇನ್ಸ್ಪೆಕ್ಷನ್ ಟೂರ್ ಅಂತ ಇರಲ್ಲ, ಘೋಷಯಾತ್ರೆ ಅಂತ ಆಗಾಗ ಮಾಡ್ತಾ ಇತ್ತು. ಗೋವುಗಳು ಸಂರಕ್ಷಣೆ ಆಗಬೇಕು, ಅದಕ್ಕೆ ಜನಗಳ ವ್ಯವಸ್ಥೆ ಇರಬೇಕು. ಅವ್ರು ಸರಿ ಮಾಡ್ತಾ ಇರಲ್ಲ ನೋಡ್ಬೇಕು, ಈ ಮಧ್ಯೆ ಇಲ್ಲದೆ ಹೋದ್ರೆ ಆ ಪಾಪ ಇವನು ತಗಲುತ್ತೆ ಅಂತ ಹೇಳಿದ್ದ. ವ್ಯವಸ್ಥೆಯನ್ನ ಆಗಾಗ್ಗೆ ಸೂಪರಿಂಟೆಂಡೆಂಟ್ ಮಾಡದೆ ಹೋದ್ರೆ ಆ ಜನ ಏನ್ ಮಾಡ್ತಾರೆ, ತಾವು ಆಡಿದ್ದೇ ಆಟ ಅಂತ ತಿಳ್ಕೊಂಡ್ಬಿಡ್ತಾರೆ. ಜಗತ್ತಿನಲ್ಲಿ ಗೋವುಗಳು ಎಂದೂ ಅನ್ಯಾಯ ಆಗಬಾರದು ಅಂತ ಹೇಳಿದ್ದಾರೆ. ಯಾವ ಪ್ರಾಣಿಗೂ ಅನ್ಯಾಯ ಆಗಬಾರದು, ಗೋವುಗಳು ವಿಶೇಷವಾದ ಅನ್ಯಾಯ ಆಗಬಾರದು. ಯಾಕೆಂದ್ರೆ ಗೋವಿನಲ್ಲಿ ವೇಸ್ಟೇಜ್ ಅಂತಾನೆ ಇಲ್ಲ, ಇದು ಆಶ್ಚರ್ಯ. ಗೋವಿನೊಳಗೆ ವೇಸ್ಟ್ ಆಗೋ ಭಾಗನೇ ಇಲ್ಲ. ಅದಕ್ಕೆ ಹೇಳ್ತಾರೆ ನೋಡಿದ್ರೆ, ಇಟ್ಟರೆ ಸಗಣಿ ಆದ ಸುಟ್ಟರೆ ಹೇಳ್ತೀರಲ್ಲ ಆ ತರಹ, ಅದ್ರ ವೇಸ್ಟೇ ಎಂಬುದಿಲ್ಲ ಅದರೊಳಗೆ. ಬಹುಶಃ ಮಲಮೂತ್ರ ಉಪಯೋಗ ಬರತಕ್ಕಂಥ ಒಂದೇ ಪ್ರಾಣಿ ಅಂದ್ರೆ ಗೋವು ಒಂದೇನೆ, ವೇಸ್ಟೇ ಇಲ್ಲ. ಆದಷ್ಟು ಪ್ಯೂರ್ ಆಗಿರೋ ಮ್ಯಾನ್ಯೂರ್ ಮತ್ತೊಂದು ಸಿಗೋದೇ ಇಲ್ಲ. ಇವತ್ತು ಗೋವುಗಳ ಗೊಬ್ಬರ ಹಾಕಿ ಏನಾದ್ರು ಪೈರನ್ನು ಬೆಳೆಸಿದರೆ ಅದರಲ್ಲಿ ಅಷ್ಟು ಆರೋಗ್ಯ, ಅದರಷ್ಟು ಪುಷ್ಟಿಕರವಾದ ಅಂಶ ಇನ್ನು ಎಂಥ ಗೊಬ್ಬರ ಹಾಕಿದ್ರು ಬರೋದಿಲ್ಲ. ಇವ್ರು ಸೈಂಟಿಫಿಕ್ ಗೊಬ್ಬರಗಳೆಲ್ಲ ಕೆಮಿಕಲ್ಸ್ ಇದೆಯಲ್ಲ, ಅದು ಗೊಬ್ಬರ ಅಲ್ಲ, ವಿಷ ಅಂತ ಕರೀತಾರೆ. ಅದೆಲ್ಲ ನಿಜವಾಗಲೂ ಅಪಾಯಕರವಾದದ್ದು. ಗೋವುಗಳಿಂದ ಆಗೋ ಉಪಯೋಗ ಬೇರೆ ಯಾವುದರಿಂದನೂ ಇಲ್ಲ. ಗೋವುಗಳನ್ನ ಸಂರಕ್ಷಣೆ ಮಾಡೋದು ಒಂದೇ, ಇಡೀ ಭೂಮಿನೇ ಸಂರಕ್ಷಣೆ ಮಾಡೋದು ಅಂದ್ರೆ ಒಂದೇ. ಆದ್ದರಿಂದ ಗೋವುಗಳ ಸಂರಕ್ಷಣೆ ರಾಜ ಮಹಾರಾಜರ ಅದು ಬೇಸಿಕ್ ಡ್ಯೂಟಿ ಅದು. ಒಂದು ಅದಕ್ಕೋಸ್ಕರ ಆ ಅದೇ ಅವ್ರ ಗೋವುಗಳು ಅಂದ್ರೆ 10-20 ಗೋವುಗಳಿದ್ರೆ ಗೋಶಾಲೆ ಅಲ್ಲ, ಅವರೆಲ್ಲ ಲಕ್ಷಾಂತರ ಗೋವುಗಳನ್ನು ಸಾಕ್ತಕ್ಕಂಥವ್ರು. ಹಿಂದೆ ಹೇಳಿದೆ ವಿರಾಟ್ ರಾಜನ ಮುಂದೆ ಹಾಗೆ ವಿರಾಟ್ ಪರ್ವದಲ್ಲಿ ಬರುತ್ತೆ ಅದು. ಒಂದು ಎಷ್ಟು ಜನ ವಿರಾಟ್ ರಾಜರು ಎಷ್ಟು ಗೋವುಗಳನ್ನು ಸಾಕ್ತಾ ಇದ್ದ ಅಂತ ಹೇಳ್ತಾರೆ. ಕೋಟಿಗಟ್ಟಲೆ ಗೋವುಗಳನ್ನು ಸಾಕ್ತಾ ಇದ್ರಲ್ಲ ಕೂಡ. ಅಂತ ಹೊತ್ತಿನೊಳಗೆ ಇಲ್ಲಿ ದುರ್ಯೋಧನಿಗೂ ಅಂತ ವ್ಯವಸ್ಥೆ ಇತ್ತು. ಯಾಕಂದ್ರೆ ಅವನ ವ್ಯವಸ್ಥೆ ಅಲ್ವಲ್ಲ, ಚಂದ್ರ ಸೂರ್ಯ ಕುರು ವಂಶ, ಅದು ಪಾಪ ಚಂದ್ರ ವಂಶ, ವಂಶದ ಪಕ್ಕದ ಕೆಲವು ವಿಷಯ ನಡೀಬೇಕಾಗಿತ್ತಲ್ಲ, ಅದೆಲ್ಲ ನಡೆದಿತ್ತು. ಅವನು ಘೋಷಯಾತ್ರೆಯಿಂದ ಕಾರ್ಯಕ್ರಮ ಹಾಕೊಂಡ. ಉದ್ದೇಶ ಏನು ಅಂದ್ರೆ ಆ ಗೋವುಗಳ ಯೋಗಕ್ಷೇಮ ನೋಡ್ಕೊಂಡು ಬರೋದು ಅಂತ ಹೆಸರು. ಅವನ ಉದ್ದೇಶ ಅದಲ್ಲ, ಆ ನೆಪದಲ್ಲಿ ಹೋಗಿ ಪಾಂಡವರ ಮುಂದೆ ತನ್ನ ಐಶ್ವರ್ಯವನ್ನು ತೋರಿಸಿ, ಅದು ದ್ರೌಪದಿಯ ಮುಂದೆ ತನ್ನ ಐಶ್ವರ್ಯ ತೋರಿಸಿ ಅವ್ರ ಹೊಟ್ಟೆ ಉರಿಸ್ಬೇಕು ಅನ್ಕೊಂಡಂತೆ. ಇದು ಅವನ ಸಂಕಲ್ಪ. ಎಷ್ಟೋ ಜನ ಮದುವೆ ಹೋಗ್ತಾರಲ್ಲ, ನೋಡ್ಲಿಕ್ಕೆ ಹೋಗೋದಿಲ್ಲ, ತಮ್ಮ ವೈಭವ ತೋರ್ಸಕ್ಕೆ ಅಂತ ಹೋಗ್ತಾರೆ. ನಾ ಎಷ್ಟು ದೊಡ್ಡ ಮನುಷ್ಯ ಗೊತ್ತಾ ಅಂತ ತೋರ್ಸಕ್ಕೋಸ್ಕರ ಸಿಕ್ಕಾಬಟ್ಟೆ ಅಲಂಕಾರಗಳೇನು ವೈಭವ ಏನು ಆ ರೀತಿ ಹೋಗೋ ಉದ್ದೇಶ. ಅದು ಅಲಂಕಾರ ಮಾಡ್ಕೊಂಡು ಹೋಗೋ ತಪ್ಪಲ್ಲ, ತೋರಿಸೋ ಉದ್ದೇಶ ಅವರಿಗಿದೆ, ಇದು ಭಾರಿ ಮುಖ್ಯ. ತೋರಿಸೋ ಉದ್ದೇಶ ಅಲ್ಲ, ಕರ್ತವ್ಯದ ಉದ್ದೇಶ ಇದ್ರೆ ತಪ್ಪಲ್ಲ, ಅದೊಂದು ಪ್ರದರ್ಶನ ಆಗಬಾರದು. ದುರ್ಯೋಧನಿಗೆ ತನ್ನ ವೈಭವದ್ದಿವೆಲ್ಲ ಕಾಡಲ್ಲಿದ್ದೀರಿ, ನಾನು ರಾಜ ಹೇಗಿದ್ದೆ ನೋಡಿದಿರಾ ಅಂತ ಅನಿಸ್ಬೇಕಲ್ಲ. ಅದಕ್ಕಾಗಿ ಅವರಿ ಪಾಪ ಯಾವ ಜಟಾಚೂಡಧರರಾಗಿ ಅವರಿದ್ದಾರೆ, ಜಟಾ ಚೀರಧರರು ಪಾಂಡವರೆಲ್ಲ ನಾರು ಬಟ್ಟೆ ಉಟ್ಕೊಂಡು ಅವರಿದ್ದಾರೆ. ಅವರಿಗೆ ಅವಮಾನವನ್ನು ಮಾಡಬೇಕು, ಕಿರೀಟ ಇಟ್ಕೊಂಡು ಹೋಗಿ ಅವರ ಮುಂದೆ ಮೆರಿಬೇಕು, ಪಿತಾಮೃತರನ್ನು ಮೆರಿಬೇಕು, ತನ್ನ ರಾಣಿಯರ ಹೆಣಕ್ಕೆ ಹೆಂಡನ್ನು ಕರ್ಕೊಂಡು ಹೋಗಬೇಕು, ದ್ರೌಪದಿ ತೋರಿಸ್ಬೇಕು, ನೋಡು ನೀನೇ ಆಗಿದ್ದೀಯಾ ನಾನೇ ಆಗಿದ್ದೇನೆ ತೋರಿಸ್ಬೇಕು. ಇದನ್ನು ಇದೆಲ್ಲ ದುರ್ಯೋಧನನ ಕುತಂತ್ರ. ಈ ವ್ಯವಸ್ಥೆ ಮಾಡಿಕೊಂಡು ಪಾಂಡವರು ಎಲ್ಲಿದ್ದಾರೆ ಅಂತ ವಾಚ್ ಮಾಡ್ತಾನೆ ಇದ್ದ ಅವನು. ಯಾವಾಗಲೂ ಕೂಡ ಪಾಂಡವರನ್ನ ಎಲ್ಲೆಲ್ಲಿದ್ದಾರೆ ಅವ್ರನ್ನ ಯೋಚನೆ ಮಾಡ್ತಾನೆ ಇದ್ದ. ಅವ್ರು ಇದ್ದ ಜಾಗಕ್ಕೆ ಘೋಷಯಾತ್ರೆ ಹಾಕೊಂಡ. ಅವ್ನು ಬರೀ ಘೋಷಯಾತ್ರೆ ಉದ್ದೇಶ ಇದ್ದಿದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು ಈ ಮಧ್ಯೆ? ಅವನು ಆ ಉದ್ದೇಶ ಇದ್ದಿದ್ದೆ ಅವನು ಘೋಷಯಾತ್ರೆ ಅಲ್ಲ, ಈ ದೃಷ್ಟಿಯಿಂದ ಅಂದ್ರೆ ಘೋಷಯಾತ್ರೆ ಅಷ್ಟೇ, ಘೋಷ ಹೊರತಿನ್ನೇ ಘೋಷಣೆಗೋಸ್ಕರ ಯಾತ್ರೆನೇ ಹೊರತು ನಿಜವಾದ ಯಾತ್ರೆ ಅಲ್ಲ. ಮಾಡಿಕೊಂಡು ಹೊರಟ. ಅಲ್ಲಿ ಒಂದು ಸರೋವರ, ಆ ಸರೋವರದಲ್ಲಿ ಇವನು ದೂತರೆಲ್ಲ ಹೋಗಬೇಕು. ರಾಜ ಮಹಾರಾಜರು ಬಂದಾಗ ವ್ಯವಸ್ಥೆ ಮಾಡಬೇಕಲ್ಲ, ಅಲ್ಲೇ ವ್ಯವಸ್ಥೆ ಇಟ್ಟು ನೀಟಾಗಿ ಎಲ್ಲ ಸೆಕ್ಯೂರಿಟಿ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ಸೈನಿಕರು ಕಳಿಸಿಕೊಟ್ಟ. ದೇವತೆಗಳು ನೋಡಿದರಂತೆ, ಇಂದ್ರ ದೇವರು ನೋಡಿದರಂತೆ, ಭಾರಿ ಸಿಟ್ಟು ಬಂತಂತೆ ಪಾಪಿಷ್ಟ. ಅವರನ್ನ ಕಾಡಿಗೆ ಮೌರಿಂದಂತೂ ಕಳಿಸಿದ, ಕಾಡಲ್ಲೂ ಸುಖವಾಗಿರ್ಲಿಕ್ಕೆ ಬಿಡೋದಿಲ್ಲ ಇವನು, ಇವನು ಯೋಚನೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಚಿತ್ರಸೇನ ಅಂದ ಗಂಧರ್ವ ರಾಜ ಅವನು, ಅವನನ್ನ ಕರೆದು ಚಿತ್ರಸೇನ ನೀನು ಹೋಗು, ನಿನ್ನ ಸೈನಿಕರನ್ನು ಕರ್ಕೊಂಡು ಹೋಗು, ಗಂಧರ್ವ ಸೈನಿಕರನ್ನು ಕರ್ಕೊಂಡು ಹೋಗು. ಆ ಸೈನಿಕರ ಸಮೇತ ಹೋಗಿ ದುರ್ಯೋಧನನಿಗೆ ಮಾನಭಂಗ ಮಾಡಿ ಬರಬೇಕಿವ. ಅವನು ಹೊರಟಿರೋದು ಪಾಂಡವನ ಮಾನಭಂಗಕ್ಕೆ, ಆಗಬೇಕಾಗಿದ್ದು ಅವನು ಮಾನಭಂಗ ಆಗಬೇಕೀಗ. ಏನು ಮಾಡ್ಲಿಕ್ಕೆ ಹೋಗ್ತಾರೆ, ತಿರುಗಿ ವಾಪಸ್ ಬರಬೇಕದು. ಅವನು ಅದನ್ನೇ ದೇವರು ಶಿಕ್ಷೆ ಕೊಡೋದು, ಹಾಗೇನೆ ಹೋಗಿ ನೀವೆಲ್ಲ ಅವನು ಮಾನಭಂಗ ಮಾಡಬೇಕು ಅಂತ ಕಳಿಸಿಕೊಟ್ಟರು. ನಮಗೆ ಅನಿಸ್ತದಾಗ ದುರ್ಯೋಧನ ಕಲಿ ಮಹಾದುಷ್ಟ, ಅವನು ಜೊತೆ ಕರ್ಣ ಇದ್ದಾನೆ, ಅವನಂತೂ ಸ್ವತಃ ಪರಶುರಾಮ ದೇವರ ಶಿಷ್ಯ, ಸೂರ್ಯನ ಅವತಾರ, ಇನ್ನೂ ಎಷ್ಟೋ ಮಹಾವೀರರುಗಳಿದ್ದಾರೆ. ಅಂಥವನ್ನೆಲ್ಲ ಸೋರಿಸ್ಲಿಕ್ಕೆ ಗಂಧರ್ವ ರಾಜನ ಕೈಯಲ್ಲಿ ಆಗುತ್ತಾ? ಚಿತ್ರಸೇನ ಒಬ್ಬ ಗಂಧರ್ವ ರಾಜ, ಇಂದ್ರದೇವರು ಬಂದರೂ ಆಗೋದಿಲ್ಲ, ಇನ್ನೇನು ಅಂತ ಹೇಳಬೇಕು. ಅದಕ್ಕೆ ಅವ್ರ ಮಹಾಬ್ರಹ್ಮನ ವರ, ದುರ್ಯೋಧನಿಗೆ ಬ್ರಹ್ಮನ ವರ ಇದೆ ಕಲಿ, ಅವರಿಗೆಲ್ಲದಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರಂತೆ, ದೊಡ್ಡ ಸೈನಿಕರ ಸಂಖ್ಯೆ ಕೊಟ್ಟರು. ಹೋದ ತಲೆ ತಿರುಗಿ ಹೋಗಿಬಿಡುತ್ತೆ, ಸೈನಿಕರ ಸಂಖ್ಯೆ ಕೇಳಿಬಿಟ್ರೆ ತಲೆ ತಿರುಗಿ ಹೋಗುತ್ತೆ. ಹನುಮಂತನನ್ನು ಹಿಡ್ಕೊಂಡು ಬರಲಿಕ್ಕೋಸ್ಕರ ರಾವಣ ಕಳಿಸಿದ ಸೈನ್ಯ 80 ಕೋಟಿ ಯೂಥಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಬಾವರುಣೋದ್ಬಲಂ ಅಂತ ಕೇಳಿರುತ್ತೆ. ಅದು 80 ಎಷ್ಟೊತ್ತು, 80 ಕೋಟಿ ಸೇನಾಧಿಪತಿಗಳಿದ್ದರಂತ ಸೈನ್ಯಕ್ಕೆ. ಅದೇ ಉಚ್ಚಾಬಿಟ್ಟು ಮಧ್ಯೆ ಹೇಳಿದ್ದೆ, ಇಂಡಿಯಾ ಪಾಪ್ಯುಲೇಷನ್ಗಿಂತ ಜಾಸ್ತಿ ಅವರು. 8 ಜನ ಸೇನಾಧಿಪತಿಗಳಿದ್ದರು, ಸೈನಿಕರಲ್ಲ. ಇಲ್ಲಿ ಎಷ್ಟು ಜನ ಇದ್ರು ಅಂತ ಹೇಳುತ್ತಾರೆ, ಕೇಳಿದ್ರೆ ಆಶ್ಚರ್ಯವಾಗ್ತದೆ. ಬಂದವರು ಗಂಧರ್ವರು, ಅದಕ್ಕೆ ಸೇನೆ ಲೆಕ್ಕ ಹೇಳೋದಿಲ್ಲ, ಸೇನಾಧಿಪತಿ ಲೆಕ್ಕ ಹೇಳಿಬಿಡ್ತಾರೆ. 60,000 ಕೋಟಿ ಯೂಥಪೈಹಿ ಅಂತ ಹೇಳುತ್ತಾರೆ. 60,000 ಕೋಟಿ ಸೇನಾಧಿಪತಿಗಳಿದ್ದರಂತೆ ಲೆಕ್ಕ ಹಾಕಿ, ಸೈನಿಕರಲ್ಲ. 60,000 ಕೋಟಿ ಸೇನಾ, ಜಗತ್ತಲ್ಲಿ ಅಷ್ಟು ಪಾಪ್ಯುಲೇಷನ್ ಇಲ್ಲ ಇವತ್ತು, 60,000 ಕೋಟಿ ಭೂಲೋಕದಲ್ಲೇ ಇಲ್ಲ ಇವತ್ತು. ಅಂಥದ್ದು 8 ಜನಗಳನ್ನ ಇಂದ್ರದೇವರು ಕಳಿಸಿಕೊಟ್ಟರದ ಗಂಧರ್ವರನ್ನು. ಅಂದರೆ ಹೆಚ್ಚು ಸಂಖ್ಯೆಯಲ್ಲಿದ್ದಾಗ ಗೆಲ್ಲದಕ್ಕಾಗತ್ತೆ ಮೊದಲನೇದು. ಅಲ್ಲಿಗೂ ಕಷ್ಟ ಅವರಿಗೆ, ಎಷ್ಟು ಸಂಖ್ಯೆ ಇದ್ರೂ ಕೂಡ ದುರ್ಯೋಧನ ಭಾರಿ ದುಷ್ಟ ಅವನು. ಅದಕ್ಕೇನು ಮಾಡಿದ್ರಂತೆ, ವರ ಮಸ್ಮೈ ವರ ಕೊಟ್ರಂತೆ, ಅವನು ಗೆಲ್ಲ ಶಕ್ತಿ ಬರಲಿ ಅಂತ ವರ ಬೇರೆ ಕೊಟ್ರು. ಅದೂ ಸಾಲದು ಅಂತ ಹೇಳೋ ಹಾಗೆ ಅವನು ಹಿಡಿದಕ್ಕೆ ಈ ಹಗ್ಗಕ್ಕೆಲ್ಲ ಸಿಗೋನಲ್ಲ ದುರ್ಯೋಧನ, ಬರೀ ಹಗ್ಗಗಳು, ಬರೀ ಹಗ್ಗ ಕಟ್ಬಿಟ್ರೆ ಆನೆಗಳನ್ನೆಲ್ಲ ಬರಬಾರ್ದು ಮಾಡಿರ್ತಾರೆ ನೋಡಿದ್ರ. ಈ ಹಳ್ಳಿಗಳಲ್ಲಿ ತಮ್ಮ ತೋಟಗಳಿಗಾಗಲಿ ಹೊಲ ಗದ್ದೆಗಳಿಗಾಗಲಿ ಆನೆಗಳು ಬರಬಾರದು ಅಂತ ಹೇಳಿ ಬರೀ ಬೇಲಿ ಹಾಕಿದ್ರೆ ಏನ್ ಲೆಕ್ಕ ಕಿತ್ತು ತೊಗೊಂಡು ಬಿಡುತ್ತೆ, ತುಳಿದು ಬಿಡುತ್ತೆ. ಅದಕ್ಕೇನ್ ಮಾಡಿರ್ತಾರೆ, ವೈರ್ ಹಾಕಿ ಕರೆಂಟ್ ಪಾಸ್ ಮಾಡಿರ್ತಾರೆ ಅದ್ರ, ಅದು ಮುಟ್ಟಿದ್ರೆ ಸತ್ ಹಾಲೆ ಶಾಕ್ ಹೊಡೆದು ಬಿಡಬೇಕಾಗಿದೆ. ಈ ಫಸ್ಟ್ ಕಾನ್ಸೆಪ್ಟ್ ಮಹಾಭಾರತದಲ್ಲಿ ಬರ್ತದೆ. ಎಂಥ ಪಾಶೆ ಕೊಟ್ಟರು, ವಿದ್ಯುತ್ ಪಾಶೆಗಳನ್ನು ಕೊಟ್ಟರಂತೆ. ಕರೆಂಟ್ ಕಾನ್ಸೆಪ್ಟ್ ಇದೆ ಅದ್ರೊಳಗೆ, ವಿದ್ಯುತ್ ಪಾಶ, ಅದ್ರ ಕಟ್ಕೊಂಡು ಬಾ ಅಂತ ಹೇಳಿದ್ರೆ. ಇಷ್ಟು ಭದ್ರತೆ ವ್ಯವಸ್ಥೆ ಒದಗಿಸಿದ್ದಾರೆ ಚಿತ್ರಸೇನೆಗೆ, ವಿದ್ಯುತ್ ಪಾಶೆಗಳು, ಆ ಗಂಧರ್ವರು, ಆ ಅಷ್ಟು ಸಂಖ್ಯೆ ಸೇನಾಧಿಪತಿಗಳು, ಅಷ್ಟರ ಸಮೇತ ಕಳಿಸಿ ಅವನಿಗೆ ಮಾನಭಂಗ ಮಾಡಿ ಬರಬೇಕು. ಅವನು ಬಂದ, ಅವರು ಬಂದರು, ಇವನೆಲ್ಲ ಹೊರಟಿದ್ದಾನೆ, ಅವರು ಮೊದಲೇ ಬಂದರಂತೆ. ಇದು ಮನುಷ್ಯರಿಗಿಂತ ದೇವತೆಗಳು ಭಾರಿ ಫಾಸ್ಟ್, ಅದು ಗೊತ್ತಿರಬೇಕು ನಮಗೆ. ದೇವತೆಗಳ ದೇಹ ತೇಜೋಮಯ ದೇಹ ಅವರದೆಲ್ಲ ಕೂಡ, ನಮ್ಮ ಸ್ಪೀಡಿಗೂ ಅವ್ರ ಸ್ಪೀಡಿಗೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಇವನ್ನೆಲ್ಲ ಏರ್ಪಾಟ್ ಮಾಡಿ ಹೋಗೋವತ್ತಿಗೆ ಅವರಾಗಲೇ ಬಂದಾಗಿತ್ತಲ್ಲ ಫಸ್ಟ್. ಅವರು ಎಲ್ಲಿಗೆ ಅಂದರೆ, ಯಶ್ಯಾಂ ಸ್ನಾತುಂ ವಾಂಛತಿ ಧಾರ್ತ ರಾಷ್ಟ್ರ, ಎಲ್ಲಿ ದುರ್ಯೋಧನ ಸ್ನಾನಕ್ಕೆ ಅಂತ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೊರಟು. ಜಲಕ್ರೀಡೆ ಬೇರೆ ಕಂಪೆ ಇಟ್ಕೊಂಡಿದ್ದವು, ಸ್ವಿಮ್ಮಿಂಗ್ ಪೂಲ್ ಟೈಪ್ ಇತ್ತಲ್ಲ ಒಂದು, ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಜಲಕ್ರೀಡೆ ಆಡಬೇಕು ಅಂತ ಹೇಳಿಬಿಟ್ಟು, ಅವನು ಆ ಯಾವ ಒಂದು ಸರೋವರಕ್ಕೆ ಹೋಗಿ ಎಲ್ಲ ಜಲಕ್ರೀಡೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಲ್ಲ, ಆ ಸರೋವರಕ್ಕೆ ಬಂದರು ಅವರೆಲ್ಲ ಕೂಡ. ಗಂಧರ್ವರೆಲ್ಲ ಅಲ್ಲಿಗೆ ಬಂದರು, ಎಲ್ಲ ವ್ಯವಸ್ಥೆ ಮಾಡಿ ನಿಂತ್ಕೊಂಡ್ಬಿಟ್ರೆ. ಇವನ ಸೂತ್ರಗಳು ಬಂದರು, ದುರ್ಯೋಧನ ಕಡೆಯ ಸೈನಿಕರು ಬಂದರು ಅರೇಂಜ್ಮೆಂಟ್ ಮಾಡಲಿಕ್ಕೆ ಅಂತೇಳಿ. ನೋಡ್ತಾರೆ ಆಗಲೇ ಫುಲ್ ಇದಾಗಿಬಿಟ್ಟಿದೆ, ಆಗಲೇ ಪ್ಯಾಕ್ಡ್ ಅದು. ಹೇ ಏನು ಹೀಗಲ್ಲ, ಯಾರು ನೀವೆಲ್ಲ ಕೂಡ, ಖಾಲಿ ಮಾಡಿ ಜಾಗ, ಖಾಲಿ ಮಾಡಿ ಅಂತ ಬಂದರು ಪಾಪ. ಆಗ ಅವ್ರು ಹೇಳ್ತಾರೆ, ಯಾಕೆ ಖಾಲಿ ಮಾಡಬೇಕು ಅಂತ ಕೇಳಿದರು. ಹೇ ರಾಜರು ಬರ್ತಾರೆ, ರಾಜರು ಬರ್ತಾರೆ ಅಂತ ಹೇಳಿದರು. ಯಾವ ರಾಜರು ಅಂತ ಕೇಳಿದರು, ದುರ್ಯೋಧನ ಅಂತ ಹೇಳಿದರು. ತಷ್ಟ ಬಿದ್ದು ನಕ್ಬಿಟ್ರು ಪಾಪ ಅವರು, ಯಾವ ಬೂಳೆ ರಾಜ ನಿಮ್ಮ ದುರ್ಯೋಧನ, ಅವ್ನು ನಿಮ್ಮೇ ರಾಜರು, ನಮ್ಗೆ ಯಾಕೆ ರಾಜ ಆಗ್ತಾರೆ ಈ ಮಧ್ಯೆ, ನಮಗೆ ಆ ಬೋಲೆ ಬಂದಿದ್ದು ಸಕಲ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ರೋಗಯ್ಯ ಅಂತ ಹೇಳಿಬಿಡ್ತಾರೆ ಎಷ್ಟೋ ಸಲ. ಅಂತ ಹೊತ್ತೊಳಗೆ ಭೂಲೋಕೆಯಲ್ಲಿ ದೇವಲೋಕೆಯಲ್ಲಿ ನಮಗೂ ಏನು ಸಂಬಂಧ ಈ ಮಧ್ಯೆ, ನೀನು ರಾಜನ, ಮೊದಲು ರಾಜನೇ ಅಲ್ಲ, ಅಕಸ್ಮಾತ್ ರಾಜ ಅಂತ ತಿಳ್ಕೊಂಡಿದ್ರೆ ನೀನು ರಾಜ, ನಮಗೇನು ಸಂಬಂಧ ಅದರಿಂದ ಇವತ್ತು. ನಾವು ಮಾನ ಮಾಡೋದು ನಿಮ್ಮ ರಾಜನ ಮಾತನ್ನಲ್ಲ, ನಮ್ಮ ರಾಜನ ಮಾತನ್ನ. ನಮ್ಮ ರಾಜ ಯಾರು ಗೊತ್ತೇನೋ, ತ್ರೈಲೋಕ್ಯೇಶಸ್ಯ ವಜ್ರಿಣ, 3 ಲೋಕದ ರಾಜ ಇಂದ್ರದೇವರಿದ್ದಾರೆ, ಅವ್ರ ಮಾತನ್ನ ನನಗೆ ನಿಮ್ಮ ಮಾತನ್ನ ಕೇಳೋದಿಲ್ಲ ಅಂತ ಹೇಳಿದ್ರೆ. ಈ ಸೆಂಟ್ರಲ್ ಗವರ್ಮೆಂಟ್ ಸರ್ವೆಂಟ್ಸ್ ಅರೇ, ಸ್ಟೇಟ್ ಗವರ್ಮೆಂಟ್ ಕಂಡಾಗ ಏನೋ ಆ ಸರ್ವೆಂಟ್ಸ್ ಅಂತ ಹೇಳಿಬಿಡ್ತಾರೆ ಜೋರಾಗಿ. ನಮ್ಮ ಬೆನಿಫಿಟ್ಗಳೇ ಬೇರೆ, ಪೆನ್ಷನ್ ಬೆನಿಫಿಟ್ಗಳೇ ಬೇರೆ ಅವ್ರದೆಲ್ಲ ಕೂಡ, ರೇಟೇ ಬೇರೆ ಎಲ್ಲ ಕೂಡ. ನಮ್ದು ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಇದನ್ನು ಕೇಳಿಬಿಟ್ರೆ ಕೇಳಬೇಕಾ, ನಾನು ಅವ್ರ ಮಾತು ಕೇಳಿದೆ, ನಿಮ್ಮ ಮಾತು ಯಾಕೆ ಕೇಳಿ ಅಂತ ಹೇಳಿ ತಕ್ಷಣ ಭಾರಿ ಸಿಟ್ಟು ಬಂತಂತೆ, ಯುದ್ಧನೇ ಶುರು ಮಾಡಿಬಿಟ್ರಂತೆ. ಇದರ ದುರ್ಯೋಧನ ರೀತಿನೇ ಹಾಗೆ, ಕಲ್ಲೊಡೆಯೋದು ಅವ್ರ ಕಲ್ಚರ್, ಕಲಿಯುಗದಲ್ಲಿ ಕಲ್ಲೊಡೆಯೋದೇ ಕಲ್ಚರ್. ಏನೇ ಆಗಲಿ ಕಲ್ಲೊಡೋ, ಯಾರಿಗಾರು ಬೀಳು ಹೊಡೆದು ಬಿಡ್ತಾನೆ ಆ ಕಡೆ. ದುರ್ಯೋಧನದ ಬಂದ ದುಷ್ಟ ಪದ್ಧತಿ ಶುರು ಮಾಡಿಬಿಟ್ರು ಗಲಾಟೆಗೆ. ಆದರೆ ಗಂಧರ್ವ ಮುಂದೆ ಲೆಕ್ಕ ನಡಿಬೇಕಾ, 8 ಜನ ಗಂಧರ್ವರಿದ್ದಾರೆ, ಎಲ್ಲ ಸೈನಿಕನ ಪಟಪಟ ಹೊಡೆದಾಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ದುರ್ಯೋಧನನೇ ಬಂದ ಅಲ್ಲಿಗೆ, ಅವನ ತಮ್ಮದಿರ ಸಮೇತ ಬಂದ, ಶಕುನಿ ಜೊತೆಗೇ ಇದ್ದ. ದುರ್ಯೋಧನ ಇದ್ದರೆ ಶಕುನಿ ಇರಲೇಬೇಕು. ದುರ್ಯೋಧನ ಅಂದರೆ ಕಲಿ, ಶಕುನಿ ಅಂದರೆ ನಾಸ್ತಿಕ್ಯ. ಕಲಿಯುಗದಲ್ಲಿ ಆಸ್ತಿಕ್ಯ ಎಕ್ಸ್ಪೆಕ್ಟ್ ಮಾಡಿದರೆ ದುರ್ಯೋಧನ ಜೊತೆ ಕೃಷ್ಣನ ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ ಅಷ್ಟೇ, ಸಾಧ್ಯನೇ ಇಲ್ಲ. ಕಲಿ ಯಾವಾಗಲೂ ಶಕುನಿ ಜೊತೆಗೆ ಇರತಕ್ಕಂಥವನು. ಶಕುನಿಯೂ ಬಂದ, ಕರ್ಣ ಉಪ ಸೇರಿಕೊಂಡ, ಅದೇ ಬಹಳ ಆಶ್ಚರ್ಯ. ಈ ಗುಂಪಿನ ಮಧ್ಯೆ ಪರಮ ಸಾತ್ವಿಕ ಶಿರೋಮಣಿ ಅವನೊಬ್ಬನೇನೆ, ಸಾಕ್ಷಾತ್ ಸೂರ್ಯರ ಅವತಾರ, ಅವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳಗಿದ್ದಂತಹ ಸಹಸ್ರವರ್ಮ ರಾಕ್ಷಸ ಇದ್ದಾನಲ್ಲ, ಅವನ ಆವೇಶದಿಂದಾಗಿ ಕರ್ಣನಿಗೆ ವಿಶೇಷವಾದಂತಹ ತನ್ನ ಸ್ವರೂಪ ಯೋಗ್ಯತೆ ಮುಚ್ಚೋಗಿಬಿಟ್ಟು ಇಂಥ ಪ್ರಸಂಗದಲ್ಲೆಲ್ಲ ದುರ್ಬುದ್ಧಿ ಬರ್ತಾ ಇತ್ತು. ಪಾಪ ದುರ್ಯೋಧನ ಜೊತೆ ಸೇರಿಬಿಟ್ಟು ಭಯಂಕರವಾದಂತಹ ಯುದ್ಧ ಮಾಡಲಿಕ್ಕೆ ಅಂತ ಹೇಳಿ ತಾನೂ ಬಂದ್ಬಿಟ್ಟಿದ್ದಾನೆ ಕರ್ಣ. ಆಗ ಯುದ್ಧ ಪ್ರಾರಂಭವಾಗ್ತಾ ಇದೆ. ಆ ಇವರು ನೋಡಿದರೆ ಅಷ್ಟು ಸಂಖ್ಯೆಯಲ್ಲಿದ್ದಾರೆ. ದುರ್ಯೋಧನ ದಿವ್ಯಾಸ್ತ್ರ ಗೊತ್ತಿದೆ. ಕರ್ಣ ಅಂತೂ ಭಾರಿ ಅಸ್ತ್ರಜ್ಞ, ಪರಶುರಾಮ ದೇವರ ಹತ್ರ ಓದಿದವನು, ದ್ರೋಣಾಚಾರ್ಯ ಹತ್ರ ಓದಿದವನು, ದಿವ್ಯಾಸ್ತ್ರವನ್ನು ಬಲ್ಲವನು. ಮೊದಲು ಕರ್ಣನೇ ಯುದ್ಧ ಶುರು ಮಾಡಿದನಂತೆ. ಅವನು ದುರ್ಯೋಧನ ಮೇಲೆ ಬಹಳ ಪ್ರೀತಿಯಿಂದಾಗಿ ತಾನೇ ಯುದ್ಧ ಶುರು ಮಾಡುತ್ತಾನೆ. ಭಾರಿ ದೊಡ್ಡ ಯುದ್ಧ ನಡೀತು. ಆದರೆ ಕರ್ಣ ಎಷ್ಟೇ ಸಮರ್ಥನಾಗಿತ್ತು, ಸರಿಯಾಗಿ ಕರ್ಣ ಯುದ್ಧ ಮಾಡಿದ್ದರೆ ಗೆಲ್ಲೋದಕ್ಕೆ ಇಷ್ಟು ಜನಗಳಿಗೆ ಸಾಧ್ಯವೇ ಇರಲಿಲ್ಲ. ಪರಶುರಾಮದ ವರ ಇದೆ, ನೀನೇನಾರು ಸ್ಪರ್ಧೆ ಇಲ್ಲದೆ ಯುದ್ಧ ಮಾಡಿದರೆ ನಿನ್ನ ಯಾರೂ ಗೆಲ್ಲೋದಿಲ್ಲ ಅಂತ ಹೇಳಿಬಿಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ಶಕ್ತಿ ಇದೆ ಕರ್ಣನಿಗೆ. ಆದರೆ ಏನು ಮಾಡಬೇಕು, ಕರ್ಣ ಅವತ್ತಿನ ದಿವಸ ದೇವರು ಹೇಗೆ ಯೋಜನೆ ಮಾಡಿದ್ದ ನೋಡಿದ್ರ, ಸ್ವಲ್ಪ ಸ್ಪರ್ಧೆ ಬಂತ ತಾತನ ಮನಸ್ಸಿನಲ್ಲಿ. ಪಾರ್ಥ ಸಂಸ್ಪರ್ಧ ಯೈವ, ನಾನು ಹೇಗೆ ಯುದ್ಧ ಮಾಡಬೇಕು ಅಂತ ಹೇಳಿದರೆ ಇವತ್ತಿನ ದಿವಸ. ಅರ್ಜುನ ಇಲ್ಲೇ ಇಲ್ಲ ಎದುರಿಗಲ್ಲಿ, ಅವ್ರು ಬೇರೆ ಕಡೆ ಇದ್ದಾರೆ. ಅವ್ರು ಅನ್ಕೋತಾ ಇದ್ದಾರೆ ನಾನು ಹೇಗೆ ಯುದ್ಧ ಮಾಡಬೇಕು ಅಂತ ಕೇಳಿದರೆ ಜನ ಅನ್ಕೋಬೇಕು, ಅಬ್ಬಾ ಅರ್ಜುನ ಏನೂ ಅಲ್ಲ ಇವನು ಮುಂದೆ ಅನ್ಕೊಂಡ್ಬಿಡಬೇಕು ಅಂತ ಯುದ್ಧ ಮಾಡಿದನಂತೆ. ಪರಶುರಾಮದೇವರು ಶಾಪ ಕೊಟ್ಟಿರ್ತಾರೆ, ನೀನು ನಿನ್ಪಾಡಿ ಯುದ್ಧ ಮಾಡಿದರೆ ನಿನ್ನ ಯಾರೂ ಗೆಲ್ಲೋದಿಲ್ಲ, ಇನ್ನೊಬ್ಬರನ್ನು ಗೆಲ್ಲಬೇಕು ಅಂತ ಸ್ಪರ್ಧೆಯಿಂದ ಯುದ್ಧ ಮಾಡಿದರೆ ಮನಸ್ಸಿನೊಳಗೆ ಆಗ ನೀನು ಸೋಲು ತಪ್ಪಿದ್ದಲ್ಲ ಅಂತ ಹೇಳಿರ್ತಾರೆ. ಕರ್ಣನ ಶಕ್ತಿ ಎಲ್ಲ ಇಮಿಡಿಯೇಟ್ ಹೋದಾಗಲೇಕ್ಕ ಅಷ್ಟು ಯುದ್ಧ ಮಾಡ್ತಿದ್ರೆ ಗಂಧರ್ವಗಳ ಶಕ್ತಿ ಬಂತು. ಆಗ ಬ್ರಹ್ಮದೇವರು ನೋಡಿದರಂತೆ, ಈ ಚಿತ್ರಸೇನನಿಗೆ ಇಷ್ಟಿದ್ರೂ ಶಕ್ತಿ ಸಾಲದು ಅಂತ ಹೇಳಿದ್ದಾರೆ. ಇಷ್ಟಿದ್ರೂ ಶಕ್ತಿ ಸಾಲದು ಕರ್ಣ ಮಹಾವೀರ ಒಳಗೆ ಅವನಲ್ಲಿ ಆಚಾರ ಹೇಳ್ತಾರೆ. ಹರೇಶ್ಚ ಸುಸನ್ನಿಧಾನ ಅಯುಕ್ ಅಂತ ಕರೆದಿದ್ದಾರೆ. ದೇವರ ಒಂದು ವಿಶೇಷ ಸನ್ನಿಧಾನ ಇತ್ತು ಅವನಲ್ಲಿ. ಅಂದರೆ ಗೆಲ್ಲದ ಸುಲಭದ ಸಾಧ್ಯವಲ್ಲ, ಇಂದ್ರದೇವರ ವರನೂ ಸಾಕಾಗ್ತಿರಲಿಲ್ಲ. ಅದು ಬ್ರಹ್ಮದೇವರು ಏನು ಮಾಡಿದ್ರಂತೆ, ತಾವು ವಿಶೇಷ ವರ ಕೊಟ್ಟರು ಚಿತ್ರಸೇನಿಗೆ. ಚಿತ್ರಸೇನ ಶಕ್ತಿ ಭಾರಿ ಜಾಸ್ತಿ ಆಗಿದ್ದ ವರ ಕೊಟ್ಟು ಬಿಟ್ಟರು. ಈಗ ಸಿಕ್ಕಾಬಟ್ಟೆ ಮೇಲೆ ಹೋಗಿಬಿಟ್ಟ. ಅಷ್ಟು ಸಾಲದವನ್ನ ಹಾಗೆ ಕೇಶವ ಅಬ್ಜಜಶ್ಚ ಆಚಾರ್ಯ ಬರೀತಾರೆ. ಕೃಷ್ಣನೇ ವರ ಕೊಟ್ಟು ಬಿಟ್ಟದ್ದು, ಚಿತ್ರಸೇನ ನಿನಗೆ ಗೆದ್ದು ಬಿಡು ಅಂತ ಹೇಳಿಬಿಟ್ಟು. ಇನ್ನು ಮುಗಿದ್ರೆ ತಾವನ್ಗೆ ಎಲ್ಲದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಸ್ವಲ್ಪ ಯೋಚನೆ ಮಾಡಬೇಕು, ಇದು ಯಾರಿಲ್ಲದ ಬಂತಿದೆಲ್ಲ ಕೂಡ. ದುರ್ಯೋಧನ ಹೀಗೆ ಹೊರಟ ಅದೆಲ್ಲ ಶಕ್ತಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಚಿತ್ರಸೇನ ಉದ್ದೇಶ ಸಾತ್ವಿಕವಾದದ್ದು, ಈ ದುರ್ಯೋಧನ ಉದ್ದೇಶ ತಾಮಸವಾದದ್ದು. ಎಲ್ಲೆಲ್ಲಿ ಸಾತ್ವಿಕ ಉದ್ದೇಶ ಇರುತ್ತೋ ಅಲ್ಲಿ ದೇವತೆಗಳು ಸಹಾಯ ಮಾಡಿಬಿಡುತ್ತಾರೆ. ಇನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸರಿ, ನಮಗೆ ಆ ಜೀವನದಲ್ಲಿ ಒಳ್ಳೆ ತತ್ವ ಗೊತ್ತಾಗ್ತದೆ. ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತೀವೋ ಇಲ್ಲೋ ದೇವದ ಕೆಲಸ ನಡೆಸಿಬಿಡ್ತಾರೆ. ಹಾಗೇನೆ ಅದು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟಾಗ ಎಷ್ಟು ಪ್ಲಾನ್ ಮಾಡಿದ್ರೆ ವಿಘ್ನ ಬರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ಬಿಟ್ರೆ ದುರ್ಯೋಧನನಿಗೆ ಇಷ್ಟೆಲ್ಲ ನಡೆಸಿದ್ದು ಪಾಂಡವರು ಕೇಳ್ಕೊಂಡಿದ್ದೆಲ್ಲ ಮತ್ತೆ ಇದನ್ನ ಇಂದ್ರದೇವರೇ ಕಳಿಸಿಕೊಡಿ ಅಂತ ಕೇಳ್ಕೊಳ್ಳಿಲ್ಲ, ಏನು ಮಾಡಿಲ್ಲ, ಹಾಗೆ ದೇವತೆಗಳು ಮಾಡ್ತಾ ಇದ್ದ. ಇದಕ್ಕೆ ಮಹಾಫಲೇಶು ಕದಾಚಾರ ಅಂತ ಕರೀರಿ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ನಾವು ಮಾಡೋ ಕೆಲಸ ನಾವು ಮಾಡಿದ್ವಿ, ಯಾಕೆ ಯೋಚನೆ ಮಾಡ್ತೀರಿ ಅಂತ ಅರ್ಥ. ಈ ಕಥೆ ನಮಗೆ ಗೊತ್ತಾದರೆ ಎಷ್ಟು ಶಕ್ತಿಗಳು, ಗಂಧರ್ವರೇನು, ಅವರ ಸಂಖ್ಯೆ ಏನು, ಗಂಧರ್ವ ರಾಜ ಏನು, ವರ ಏನು, ವಿದ್ಯುತ್ ಪಾಶಗಳೇನು, ಬ್ರಹ್ಮದೇವರ ವರ ಏನು, ಕೃಷ್ಣನ ವರ ಏನು, ಇಷ್ಟೆಲ್ಲ ಎಲ್ಲಿಂದ ಬಂತಿದು. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ